तं तव भक्तानाम् अस्माकं नृहरेहरे तदासु कार्यं कार्यज्ञ प्रलयर्कायितप्रभा हरिकथामृतसार गुरुगळ करुणदिन्द पणितु पेळुवे परम भगवत् भक्तरिदन आदरदि केळुवुदु कृष्ण. ಇಲ್ಲಿ ಪಂಚತನ್ಮಾತ್ರ ಸಂಧಿ ಪದ್ಯ ನಂಬರ್ 12 ಇಲ್ಲಿ ಒಂದೊಂದು ಪದ್ಯದಲ್ಲಿನೂ ಏನ್ ಹೇಳ್ತಾ ಬರ್ತಾರಂದ್ರೆ ಈ ಭಗವಂತನ ರೂಪಗಳು ವಿಶೇಷವಾದ ರೂಪಗಳನ್ನ ಹೇಗೆ ಚಿಂತನೆ ಮಾಡೋದು ಅಂತ ಒಂದೊಂದ ಹೇಳ್ತಾ ಬರ್ತಾರೆ. ಇಲ್ಲಿ ಹಿಂದಿನ ಪದ್ಯದಲ್ಲಿ ಮನೋವಾಂಗ್ಮಯ ರೂಪವನ್ನ ಹೇಳಿದ್ರು. ಹೇಗೆ ಎಲ್ಲ ಬೇಸಿಕಲಿ ಆ ಪದ್ಯದ ಅರ್ಥ ಏನಂದ್ರೆ ಏನೇನು ಅಕ್ಷರಗಳಾಗಲಿ ಏನೇನು ವ್ಯಾಕರಣ ಮುಂತಾದ್ದು ಕಲ್ಪಸೂತ್ರ ಮುಂತಾದ್ದು ನಿರುಕ್ತ ಮುಂತಾದ್ದು ಏನೇ ಆಗಲಿ ಈವನ್ ಲೌಕಿಕಲಾಗಲಿ ಅಲೌಕಿಕ ಆಗಲಿ ಏನೇ ಹೇಳಿದ್ರು ಈ 51 ಅಕ್ಷರಗಳಿಂದೇ ಬರುತ್ತೆ. ಈ 51 ಅಕ್ಷರಗಳೂ ಒಂದೊಂದಲಿನು ಒಂದೊಂದು ಭಗವಂತನ ರೂಪಗಳು ಮಾತೃಕಾ ರೂಪಗಳು ಪ್ರಕಟ ಆಗತ್ತೆ. ಮಾತೃಕಾ ಅಂತಲ್ಲಿ ಹೇಳುವಾಗ ಮಾಂದ್ರ ಆ ಜ್ಞಾನವನ್ನ ಉಂಟು ಮಾಡುವಂತ ತಾಕತ್ತು, ಅದಕ್ಕೆ ಒಂದೊಂದು ಅಕ್ಷರಕ್ಕೇನು ಆ ಶಕ್ತಿ ಉಂಟು. ಬಿಕಾಸ್ ಭಗವಂತ ಅಲ್ಲಿ ಕೂತಿದ್ದಾನೆ. ಸೊ ಹಾಗೆ ಬರತ್ತ ಅಂತ ಹೇಳ್ಬಿಟ್ಟು ಇವಾಗ ಇನ್ನೊಂದು ರೂಪವನ್ನ ಹೇಳ್ತಾ ಇದ್ದಾರೆ. ಇದು ಏನು ಅಂದ್ರೆ ಮನೋವಾಂಗ್ಮಯ ರೂಪ. ಆದಮೇಲೆ ಇನ್ನೊಂದು ಭಾರಭೃತ್ ಅಂಬೋ ರೂಪ. ಭಾರಭೃತ್ ಅಂಬೋ ರೂಪ ಎಲ್ಲಿ ಬರುತ್ತೆ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲೇ ಬರತ್ತಲ್ಲ ಕೊನೆಯಲ್ಲಿ ಬರುತ್ತ ಏನು ಭಾರಭೃತ್ ಕಥಿತೋ ಯೋಗಿ ಯೋಗೀಶಃ ಸರ್ವಕಾಮದ ಅಂತ ಬರುತ್ತೆ ಕೊನೆಯಲ್ಲಿ ಬರುತ್ತೆ. ಸೊ ಈ ರೂಪವನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಈ ರೂಪ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಒಂದೊಂದು ನಾಮವು ಬೃಹತೀ ಸಹಸ್ರದ ಒಂದು ರುಕ್. ಒಂದು ಬೃಹತೀ ಸಹಸ್ರ ಅಂತ ಒಂದು ದೊಡ್ಡದಿದೆ, ಅದಲ್ಲಿ ಇರುವಂತ ಒಂದೊಂದು ರುಕ್ಕಿನಿಂದ ಹೊರಡುವ ಪ್ರಕಟ ಆಗುವ ಭಗವಂತ ಹಾಗೆ ಪ್ರಕಟ ಆಗ್ತಾನಂತ. ಆ ಬೃಹತೀ ಸಹಸ್ರ ಯಜ್ಞ ಮಾಡಿದ್ದಾಗೆ ಆ ರಾಜಂದರಿಗೆ, ಆ ರಾಜಂದರು ಅಂದ್ರೆ ಚಕ್ರವರ್ತಿಗಳು, ಅವರುಗಳಿಗೆ ಆ ರೂಪದಿಂದ ಅವನು ದರ್ಶನ ಕೊಡ್ತಾನಂತ. ಸೊ ಅದು ಆ ಬೃಹತಿ ಸಹಸ್ರದಿಂದ ಒಂದು ರುಕ್ಕಿನಿಂದ ಪ್ರತಿಪಾದ್ಯ ಆದ ರೂಪ ಇದು ಭಾರಭೃನ್ ರೂಪ. ಈ ರೂಪ ಎಲ್ಲಿ ಇದೆ ಹೇಳ್ತಾ ಇದ್ದಾರೆ. ಭಾರಭೃನ್ ನಾಮಕನ 1624 ಮೂರ್ತಿಗಳ ಚರಾಚರದಿ ಸರ್ವತ್ರ ತುಂಬಿಹವು ಅಂತ ಹೇಳ್ತಾರೆ. ಅಂದ್ರೆ ಈ ಭಾರಬ್ರಹ್ಮ ಎಂಬ ರೂಪ, ಭಗವಂತನ ಈ ರೂಪ ಬಂದು 1624 ಈ ಭಾರಬ್ರಹ್ಮ ಅಂಬೋದಕ್ಕೆ 1624 ಅದು ಹೇಗಾಗತ್ತಂದ್ರೆ ಇದೆ ಅಂಕ ಈ ಹೆಸರು ಭಾರಭೃತ್ ಅಂದ್ರೆ ಇಲ್ಲಿ ನೋಡಿ ಭಾ ಫಸ್ಟ್ ಅಕ್ಷರ ಬಂದು ಭಾ, ನಾಲ್ಕನೇದು ಪ ಪ ಭ ಭ, ನಾಲ್ಕನೇದು ಭಾ, ರ ಅಂದ್ರೆ ಎರಡನೇದು, ಆಮೇಲೆ ಭಾರ, ಆಮೇಲೆ ಭಾರಭೃತ್ ಅಂತ ಬರೋವಾಗ ಭಾರ ಅಂದ್ರೆ ಏನಾಗತ್ತ 6 ಆಗತ್ತ. ಭಾರ ಸೇರಿದ್ರ ಬೃ ಭಾರ ಬೃತ್ ಭಾರ ಅದು 4+2 ಆಗತ್ತೆ 6 ಭಾರಭೃತ್ ಬರತ್ತ ಕೊನೆಯಲ್ಲಿ ಭಾರಭೃತ್ ಭಾರಭೃತ್ ಅಂಬೋ ರೂಪ. ಭಾರಭೃತ್ ಎಂಬ ರೂಪ ಕೊನೆಯಲ್ಲಿ ತ ಬಂದಾಗ 1 ಆಗತ್ತೆ. ಸೊ ಏನಾಯ್ತು ಅಂಕಾನಾಂ ವಾಮತೋ ಗತಿ ಅಂತ ಬಂದಾಗ ಇವಾಗ 4-2-6-1 ಆಯ್ತು. ಸೊ ಈ ಕಡೆಯಿಂದ ಬರುವಾಗ 1-6-2-4 ಆಗತ್ತ 1624. ಇಷ್ಟು ಸಂಖ್ಯೆಯಿಂದ ಇದು ಬಂದು ಆ ಜ್ಞಾನಿಗಳಿಗೆ ನಮ್ಮ ಜಗನ್ನಾಥ ದಾಸರಿಗೆ ಅಷ್ಟು ರೂಪಗಳು ಕಾಣಿಸಬೇಕು. ಸೊ ಅವರು ಅಷ್ಟು ರೂಪಗಳಿಂದ ಎಲ್ಲಿ ಇದ್ದಾನೆ ಭಗವಂತ ಅಂದ್ರೆ ಚರಾಚರ ಅಂದ್ರೆ ಬೋತ್ ಇನ್ ಚೇತನ ಅಂಡ್ ಜಡ, ಚೇತನದಲ್ಲಿ ಜಡದಲ್ಲಿ ಎಲ್ಲ ಕಡೆನೂ ತುಂಬಿದೆ ಈ ಭಾರಭೃನ್ ರೂಪ ಅಂಬೋದು. ಈ ರೂಪ ಈ ರೂಪ ಇದು ಪ್ರಕಟ ಮಾಡುವುದಕ್ಕೆ ಭಗವಂತ 1624 ರೂಪದಿಂದ ಪ್ರಕಟ ಮಾಡ್ತಾನಂದ್ರೆ ಆ ಭಗವಂತನಿಗೆ ಅಷ್ಟೇ ರೂಪ ಅಂತ ತಿಳ್ಕೋಬಾರದು. ಇಷ್ಟು ರೂಪದಿಂದ ಈ ಕಾರ್ಯವನ್ನ ನಡೆಸ್ತಾನಂತೆ. ಯಾವ ಕಾರ್ಯವನ್ನ ನಡೆಸ್ತಾನೆ ಇವನು ಅಂದ್ರೆ ಹೇಳ್ತಾರೆ ಆ ಹೆಸರು ಏನು ಭಾರಬೃತ್ ಅಂತ ನಮ್ಗೆ ಸ್ಥೂಲವಾಗಿ ಏನರ್ಥ ಆಗತ್ತಂದ್ರೆ ಭಾರವನ್ನ ಹೊತ್ತಿರುವ ರೂಪ. ಭಾರ ಯಾವ ಭಾರವನ್ನ ಹೊತ್ತಿರುವ ರೂಪ ಚರಾಚರದಿ ಸರ್ವತ್ರ ತುಂಬಿಹವು. ಏನು ಭಾರ ಎಲ್ಲಾ ಕಡೆನು ಭಾರವನ್ನ ಹೊತ್ತುತ್ತಾ ಇರತ್ತೆ. ಯಾವ ಭಾರ ಆರು ನಾಲ್ಕು ಜಡಗಳಲ್ಲಿ 16 ಚೇತನಗಳಲ್ಲಿ ಅಂತ ಹೇಳ್ತಾರೆ. ಆರು ನಾಲ್ಕು ಅಂದ್ರೆ 4 × 6 × 4 24 ಜಡಗಳು 24 ಅಂತಾರೆ. ಅಂದ್ರೆ 24 ಅಂದ್ರೆ ಏನು 24 ಅಂದ್ರೆ 24 ತತ್ವಗಳು. ನಾವು ಹಿಂದೆ ನೋಡಿದ್ದೀವಿ ತತ್ವಗಳೆಲ್ಲ 24 ಇದೆ ಅಂತ ನಾವು ನೋಡಿದ್ದೀವಿ. ಸೊ ಏನು ಅವ್ಯಕ್ತ ತತ್ವ ಮಹತ್ತತ್ವ ಬಂತಲ್ಲ ಅವ್ಯಕ್ತ ಮಹತ್ ಅಹಂಕಾರ ತತ್ವ ಆಮೇಲೆ ಬುದ್ಧಿ ತತ್ವ ಮನಸ್ತತ್ವ ಆಮೇಲೆ ಇದೆಲ್ಲ ಬರುತ್ತೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಪಂಚಭೂತಗಳು. ಸೊ ಹೀಗೆ ಮನಸ್ಸು ಮನಸ್ಸು ಪಂಚಭೂತಗಳು ಪಂಚ ಜ್ಞಾನೇಂದ್ರಿಯರು ಪಂಚ ಕರ್ಮೇಂದ್ರಿಯಗಳು ಪಂಚ ತನ್ಮಾತ್ರೆಗಳು. ಸೊ ಇದು ಸೇರಿ 24 ಬಂತು. ಈ 24 ಎಲ್ಲ ಏನಾಗತ್ತ ಜಡ. ಈ ಜಡಕ್ಕೆ ಅಭಿಮಾನಿಗಳು ಉಂಟು ಅದು ಬೇರೆ. ಈ ಜಡದಲ್ಲಿ ಜಡ ವಸ್ತುಗಳಲ್ಲಿ ಜಡ ತತ್ವಗಳಲ್ಲಿ 24 ರೂಪದಿಂದ ಅವನಿದ್ದಾನೆ ಕೇಶವಾದಿ. ಅದು ನೋಡಿದ್ದೀವಿ ಕೇಶವಾದಿ 24 ರೂಪದಿಂದ ಭಗವಂತ ನಿಂತಿದ್ದಾನೆ ಅದು. ಆಮೇಲೆ 16 ಚೇತನಗಳಲ್ಲಿ ಅಂತ ಬರುತ್ತೆ. 16 ಚೇತನ ಎಲ್ಲಿಂದ ಬಂತು? 16 ಚೇತನ ಎಲ್ಲಿ ಬಂತು ಅಂದ್ರೆ ನಾವು ಹಿಂದೆ ಒಂದ್ಸತಿ ಇದನ್ನ ನೋಡಿದ್ದೀವಿ. ಅಂದ್ರೆ ಏನು ಈ ಚೇತನ ನಮ್ಮ ಜೀವ ಅಂಬೋದು ಆ ಲಿಂಗ ದೇಹದಿಂದ ಬದ್ಧನಾಗೇ ಇದ. ಆ ಲಿಂಗ ದೇಹ ಸಹಿತನಾದ ಈ ಜೀವಕ್ಕೆ ಷೋಡಶಕಲ ಪುರುಷ ಅಂತಾನೆ ಕರೀತಾರೆ. ಷೋಡಶಕಲ ಪುರುಷ ಅಂತ ಕರೀತಾರೆ. ಯಾಕೆಂದ್ರೆ 15 ಜಡ ಕಲೆಗಳು ಅದು ಜೊತೆಯಲ್ಲಿ ಈ ಜೀವ 16ನೇ ಕಲೆ ಜೀವನಾಗ್ತಾನ. ಅದಕ್ಕೆ ಅವನಿಗೆ ಷೋಡಶೀಂ ಕಲಾಂ ಅಂತ ಷೋಡಶೀ ಪುರುಷ ಅಂತ ಹೇಳ್ತಾರೆ. ಇದು ಏನು ಅಂತ ನೋಡೋವಾಗ ನಾವು ಒಂದು ರೀತಿಯಿಂದ ನೋಡಿದ್ದೀವಿ ಪಂಚ ಜ್ಞಾನೇಂದ್ರ ಪಂಚ ಕರ್ಮೇಂದ್ರಿಯಗಳು ಆಮೇಲೆ ಪಂಚಭೂತಗಳು ಅಂತ ನೋಡಿದ್ದೀವಿ. ಬಟ್ ಇಲ್ಲಿ ಹೇಳುವಂತ ಈ 16 ಏನಂದ್ರ ಈ ಲಿಂಗ ದೇಹದಲ್ಲಿ ಇರುವಂತ ಶ್ರದ್ಧಾ ಅದು ನಾವು ನೋಡಿದ್ವಿ ಅದು ನೋಡಿದ್ವಿ ಶ್ರದ್ಧಾ ಅಂಬೋ ಒಂದು ಕಲೆ. ಶ್ರದ್ಧಾ ಅಂಬೋ ಕಲೆ ಏನಂದ್ರ ಆ ಜೀವನಿಗೆ ಆ ಶ್ರದ್ಧೆ ಆಸ್ತಿಕ್ಯ ಬುದ್ಧಿಯ ಕೊಡೋದು ಆಸ್ತಿಕ್ಯ ಬುದ್ಧಿಯನ್ನ ತೆಗೆಯೋದು ಎರಡೂ ಶ್ರದ್ಧಾ. ಆ ಶ್ರದ್ಧಾ ರೂಪಗಳಾಗಿ ಭಾರತೀ ದೇವಿಯೇ ಮಾಡ್ತಾಳಂತೆ. ಸೊ ಶ್ರದ್ಧಾ ಅಂತ ಒಂದು ಕಲೆ ಇದೆ. ಆಮೇಲೆ ಈ ಪಂಚಭೂತಗಳು ಏನು ಶ್ರದ್ಧಾ ಕಂ ಅಂದ್ರ ಆಕಾಶ ವಾಯು ಅಂದ್ರ ವಾಯು ಆಮೇಲೆ ಜ್ಯೋತಿ ಅಂದ್ರ ತೈಜಸ ತೇಜೋಮಯವಾದದ್ದು ಜ್ಯೋತಿ ಆಪ ಅಂದ್ರೂ ಆಪಹ ಅಂದ್ರೂ ಒಂದೇ ಆಪ ಅಂದ್ರ ನೀರು ಆಮೇಲೆ ಪೃಥ್ವಿ. ಬೇಸಿಕಲಿ ಏನಾಯ್ತು ಈ ಶ್ರದ್ಧಾ ಜೊತೆಯಲ್ಲಿ ಇದು 5 ಪಂಚಭೂತಗಳು ಬಂತು. ಆ ಪಂಚಭೂತ ಆದ ಮೇಲೆ ಸೊ 6 ಆಯ್ತು. ಆಮೇಲೆ ಏನಾಗತ್ತೆ ಇಂದ್ರಿಯ ಎಲ್ಲವೂ ಸೇರಿ 10 ಇಂದ್ರಿಯವನ್ನು ಸೇರಿ ಒಂದಾಗ ತಕೊಳ್ತಾರೆ. ಯಾಕೆ ಅಂದ್ರೆ ಆ ಲಿಂಗ ದೇಹದಲ್ಲಿ ಅಷ್ಟು ಸೂಕ್ಷ್ಮವಾಗಿರತ್ತಂತ. ಸೊ ಆ ಇಂದ್ರಿಯಗಳನ್ನ ಒಂದೊಂದು ತಕೊಳ್ತಾರೆ. ಆಮೇಲೆ ಮನಸ್ಸನ್ನ ಸೆಪರೇಟ್ ಆಗಿ ತಕೊಳ್ತಾರೆ. ಬಿಕಾಸ್ ಮನಸ್ ಇಸ್ ಅ ಪ್ರಾಸೆಸ್ ಮಾಡುತ್ತೆ. ಇದು ಬಾಹ್ಯೇಂದ್ರಿಯಗಳು ಮಾಡಿದ್ದೆಲ್ಲ ಪ್ರಾಸೆಸ್ ಮಾಡೋದು ಮನಸ್ಸು. ಸೊ ಮನಸ್ಸು ಒಳಗೆ ಇರುವಂತ ಇದೆಯಾ ಅಂತಃಕರಣ ಅಂತ ಹೇಳ್ತೇವೆ. ಒಳಗೆ ಬಾಹ್ಯಕರಣ ಇಲ್ಲ ಅಂತಃ ಕರಣ ಅದು. ಸೊ ಮನಸ್ಸು ಇದು ಆದ್ಮೇಲೆ ಏನಾಗತ್ತೆ ಅದಕ್ಕೆ ಇದು ಬೆಳವಣಿಗೆಗೆ. ಈ ಲಿಂಗ ದೇಹ ಆಗಿ ಅನಿರುದ್ಧ ದೇಹ ಆಗಿ ಸ್ಥೂಲ ದೇಹ ಆಮೇಲೆ ಸ್ಥೂಲ ದೇಹವೂ ಸಂಸಾರದಲ್ಲಿ ಬರಿ ಚಂದಾಗೆ ಸಾಧನೆ ಮಾಡ್ಕೋಬೇಕಂದ್ರೆ ಅದಕ್ಕೆ ಬೇಕಾದ್ದು ಅನ್ನ ಅಂತಾರೆ. ಅನ್ನ ಅಂದ್ರೆ ಅದಕ್ಕೆ ಪೋಷಣೆಯನ್ನ ತಂದು ಕೊಡುವುದು. ಅನ್ನ ವೇರಿಸ್ ನಮ್ಮ ಮನುಷ್ಯ ಅನ್ನ ಒಂಥರ ಇರತ್ತೆ ಇನ್ನೊಂದನ್ನ. ಸೊ ಅನ್ನ ಅಂದ್ರೆ ಏನು ಉಪಜೀವ ಅಂದ್ರೆ ಅದನ್ನ ದ ಒನ್ ವಿ ಡಿಪೆಂಡ್ ಅಪಾನ್. ನಾವು ಬದುಕಲಿಕ್ಕೆ ಏನು ನಮ್ಗೆ ಉಪಜೀವಕತ್ವಾಗಿ ಇರುತ್ತೋ ಅದಕ್ಕೆ ಅನ್ನ ಅಂತೀವಿ. ಸೊ ಅದು ಅನ್ನ ಆಗತ್ತೆ. ಅನ್ನದಿಂದ ಅನ್ನ ತುಕ್ಕೊಳ್ಳೋದು ಒಂದು, ಅನ್ನದಿಂದ ಶಕ್ತಿ, ಸ್ಟ್ಯಾಮಿನಾ ಅಂತ ಹೇಳಿ ಶಕ್ತಿ ಬರಬೇಕು, ಅದಕ್ಕೆ ವೀರ್ಯ ಅಂತಾರೆ. ವೀರ್ಯ ಆದ ಮೇಲೆ, ಶಕ್ತಿ ಬಂದ ಮೇಲೆ ಏನು ಮಾಡ್ತೀವಿ, ಯೋಚನೆ ಮಾಡಬೇಕು. ಮಾತಾಡ್ಲಕ್ಕೆ ಮುಂಚೆ ನಮಗೆ ಏನೇ ಅಕಾರ್ಡಿಂಗ್ಲಿ ಒಂದು ಯೋಚನೆ ಅಂತ ಬರುತ್ತೆ, ಅದಕ್ಕೆ ತಪ ಅಂದ್ರೆ ಆಲೋಚನಾ, ಮನಸ್ಸಲ್ಲಿ ಆಗುವಂತ ಆ ಚಿಂತನೆಗಳು ಬರಬೇಕು. ಆಮೇಲೆ ತಪ ಆದ ಮೇಲೆ ಮಂತ್ರ ಅಂತ. ಮಂತ್ರ ಅಂದ್ರೆ ಏನು, ನುಡಿ ಮಾತುಗಳೇ ಮಂತ್ರ. ನುಡಿಸೋರು ದೇವತೆಗಳು, ನಮಗೆ ಅದು ಮಂತ್ರ ಅಂತ ಗೊತ್ತಾಗೋದಿಲ್ಲ. ಯಾಕೆ, ಎಲ್ಲವೂ 51 ಅಕ್ಷರ. ನೀವು ಏನೇನೇನು ಮಾತಾಡಿದ್ರು ಎಲ್ಲವೂ 51 ಅಕ್ಷರಗಳಿಂದೇ ಆಗಿದೆ. ಸೊ 51 ಅಕ್ಷರಕ್ಕೆ 51 ಭಗವತ್ ರೂಪಗಳು ಉಂಟು. ಅದಕ್ಕೆ ನುಡಿ ಮಂತ್ರ ಅಂತಾನೆ ಹೇಳ್ತಾರೆ. ನಾವು ದೇವರನ್ನ ಪ್ರಾರ್ಥನೆ, ಯಾರು ನಮ್ಮ ದಾಸರು ಜಗನ್ನಾಥ ದಾಸರು ಹೇಳ್ತಾರಲ್ಲಿ, ಹೇಳುವಾಗ ನಾನ್ ಬಾಯಿಂದ ಏನೇನು ಬರುತ್ತೋ ಎಲ್ಲವೂ ನಿನ್ನ ಮಂತ್ರ ಸ್ವಾಮಿ ಅಂತ ಹೇಳ್ತಾರೆ. ಸೊ ಅದು ಯಾಕೆ ಅಂದ್ರೆ, ಈ ಮಾತಿಗೆ ಮಂತ್ರ ಅಂತನೂ ಕರೀತಾರೆ. ಸೊ ಅದು ತಿಳ್ಕೊಂಡು ಮಾಡಿದಾಗೆ ಅದು ಮಂತ್ರ ಆಗ್ಬಿಡತ್ತೆ. ಮನನಾ ತ್ರಾಯತೆ ಐತಿ ಮಂತ್ರ ಆಗ್ಬಿಡತ್ತೆ. ಆ ಭಗವಂತನ ತಿಳ್ಕೊಂಡು ನಾವು ಬಾಯಿಂದ ನಮ್ಮ ಶಬ್ದಗಳು ಹೊರಟಾಗ, ಒಂದೊಂದು ಶಬ್ದ ಒಂದೊಂದು ಅಕ್ಷರ ಹೊರಟಿದ್ರು ಒಂದೊಂದು ಭಗವಂತ ರೂಪ ಅಲ್ಲಿ ಪ್ರಕಟ, ನಮ್ಗೆ ಕಣ್ಗೆ ಕಾಣಿರೋದಿಲ್ಲ, ಒಂದೊಂದು ಪ್ರಕಟ ಆಗ್ತಾ ಇದೆ ಅಂತ ತಿಳ್ಕೊಂಡ್ರೆ ನಾವು ಹೇಳುವಂತ ಮಾತುಗಳೇ ಮಂತ್ರ ಆಗ್ಬಿಡತ್ತಂತೆ. ಅದಕ್ಕೆ ತಪ, ಅದು ತಪ ಆಲೋಚನೆ. ಭಗವಂತನ ಬಗ್ಗೆ ಇದ್ರೆ ಅದೇ ತಪಸ್ಸು ಆಗ್ಬಿಡತ್ತಲ್ಲ. ಸೊ ತಪಸ್ಸು ಅಂದ್ರೆ ಆಲೋಚನೆ, ನಮ್ಮ ಲೆವೆಲ್ಗೆ ಲೌಕಿಕ ಆಲೋಚನೆಗಳಾಗಲಿ, ಮಂತ್ರ ನಮ್ಮ ಲೆವೆಲ್ಲಿ ನಮ್ಮ ಮಾತುಗಳಾಗಲಿ. ಆಮೇಲೆ ಮಾತು ಆದ ಮೇಲೆ ಏನಾಗತ್ತೆ, ಕರ್ಮದಲ್ಲಿ ತೊಡಗ್ತೀವಿ. ಸೊ ಕರ್ಮ ಅಂಬೋದು ಇನ್ನೊಂದು. ಕರ್ಮ ಆದ ಮೇಲೆ ಲೋಕ. ಲೋಕ ಅಂದ್ರೆ ಏನು, ಲೋಕ ಅಂದ್ರೆ ನಮ್ಮ ಮನೆ, ನಮ್ಮ ಗಾಡಿ, ನಮ್ಮ ಪುಸ್ತಕ. ಸೊ ದ ಅವರ್ ಪೊಸೆಷನ್ಸ್, ಅದಕ್ಕೆ ಲೋಕ ಅಂತ ಕರೀತಾರೆ. ಲೋಕೇಶ್, ಲೋಕ ಆದ ಮೇಲೆ ನಾಮ. ನಾಮ ಅಂದ್ರೆ ಯಾವ ಹೆಸರಿನಿಂದ, ನಮ್ಗೆ ಮೀರಾ ಅಂತ ಕರೀತಾರೆ. ಸೊ ಆ ನೇಮ್ ಹೆಸರು, ಅಥವಾ ಓ ಇನ್ನೊಬ್ಬರನ್ನ ಹೇಳ್ತೇವೆ, ಓ ಅವ್ರು ಚಂದಾಗಿ ಹೇಳ್ತಾರ್ರಿ, ಆ ಹೆಸರು ಬರುತ್ತೆ. ಹೆಸರು ನಾಮ. ನಾಮ ಅಂದ್ರೆ ಭಗವಂತನ ನಾಮಗಳೇ ಎಲ್ಲ. ಯಾವುದನ್ನ ಸರಿಯಾಗಿ ಆಯಾ ನಾಮಗಳನ್ನ ತಿಳ್ಕೊಂಡ್ರ, ಅಮ್ಮ ಅಮ್ಮ ಅಂದ್ರೆ ಅಜ್ಞಾನವನ್ನ ಹೋಗಲಾಡಿಸುವಂತ ನಾಮಗಳು ಎಲ್ಲ ಭಗವಂತನ ನಾಮಗಳು ಅಂತ ತಿಳ್ಕೊಂಡ್ರೆ ಅದೇ ನಮ್ಗೆ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಹೀಗೆ ಇರುವಂತ 16 ಕಲೆಗಳು ಏನು, ಶ್ರದ್ಧಾ, ಕಂ, ವಾಯು, ಜ್ಯೋತಿ, ಆಪ, ಪೃಥ್ವಿ, ಇಂದ್ರಿಯ, ಮನ, ಅನ್ನ, ವೀರ್ಯ, ತಪೋ, ಮಂತ್ರ, ಕರ್ಮ, ಲೋಕ, ಲೋಕೇಶ, ನಾಮ. ಸೊ ಹೀಗೆ ಉಪನಿಷತ್ತಲ್ಲಿ ಹೇಳಿದ, ಷಟ್ ಪ್ರಸನ್ನ ಉಪನಿಷತ್ತಲ್ಲಿ ಹೇಳಿರುವಂತ ಈ ಕಲೆಗಳು, ಈ ಕಲೆಗಳು ಜತೆಯಲ್ಲಿ ಇರುವಂತ ಈ ಜೀವ, ಈ ಚೇತನ ಅಂತ. ಅದಕ್ಕೆ 16 ಚೇತನಗಳಲ್ಲಿ ಅಂತ ಹೇಳ್ತಾರೆ. ಈ 16 ಇವಾಗ ಹೇಳಿದಿಲ್ಲ, ಒಂದೊಂದಲಿನ ಈ ಭಾರಬೃನ್ನಾಮಕ, ಭಾರಬೃತ್ ಅಂಬೋ ಹೆಸರಿನಿಂದ ಈ ಭಗವಂತ ಇದ್ದಾನೆ. ಇವನು ಯಾರು ಅಂದ್ರೆ ಬೇರೆ ಯಾರು ಇಲ್ಲ, ಕೂರ್ಮರೂಪನೇ. ಕೂರ್ಮರೂಪನಾಗೆ ಅವನು ಭಾರವನ್ನ ಹೊತ್ತು ನಿಂತಿದ್ದಾನೆ. ಈ ಕೂರ್ಮರೂಪ ಭಗವಂತ ಇವನು ಏನ್ ಭಾರವನ್ನ ಹೊತ್ತಿದ್ದಾನೆ, ನಾವು ನಿಂತಿದ್ದೀವಿ ನಮ್ಮ ಭಾರವನ್ನ ಹೊತ್ತಿದ್ದಾನೆ, ಇಷ್ಟೇ ಚಿಂತನೆನ ಅಂದ್ರೆ ಇಲ್ಲ ಅಂತಾರೆ. ಏನು ಚಿಂತನೆ ಮಾಡಬೇಕು ಅಂದ್ರೆ ನೋಡಿ, ಭಾರ ಬೃತ್. ಬೃತ್ ಅಂದ್ರೆ ಧಾರಣೆ ಮಾಡಿದ್ದಾನೆ. ಬೃತ್ ಅಂಬೋ ಲಾಸ್ಟ್ 2 ಲೆಟರ್ಸ್, ಬೃತ್, ಭಾರ ಬೃತ್. ಬೃತ್ ಅಂದ್ರೆ ಧಾರಣೆ ಮಾಡಿದ್ದಾನೆ. ಯಾವುದನ್ನ ಧಾರಣೆ ಮಾಡಿದ್ದಾನೆ, ಭಾ ಪ್ಲಸ್ ಅರ. ಅರ ಅಂದ್ರೆ ಏನು, ಅರ ಅಂದ್ರೆ ಮೂರು ಸ್ಪ್ಲಿಟ್ ಇಲ್ಲಿ, ಭಾ, ಅರ ಪ್ಲಸ್ ಬೃತ. ಸೊ ಬೃತ ನೋಡಿದ್ದೀವಿ, ಬೃತ ಅಂದ್ರೆ ಹೀ ಸಪೋರ್ಟಿಂಗ್ ಅಂತ ಹೊತ್ತಿದ್ದಾನೆ, ಭಾರವನ್ನು ಹೊತ್ತಿದ್ದಾನೆ. ಯಾವುದನ್ನ, ಅರ. ಅರ ಅಂದ್ರೆ ದೋಷ ಅಂತ ಅರ್ಥ. ದೋಷ ಅಂದ್ರೆ ಏನು, ದೋಷ ಅಂದ್ರೆ ದೋಷ ಉಳ್ಳದು ನಾವು ಎಲ್ರು, ಲಿಂಗ ದೇಹ ಯಾರ್ಯಾರಿಗೆ ಉಂಟು ಎಲ್ರೂ ದೋಷಿಗಳೇ ಆಗ್ತೀವಿ, ಅದೇ ಮೂಲ ಕಾರಣ ಆಗತ್ತೆ. ದೋಷ ಉಳ್ಳ ಜೀವರನ್ನ ಹೊತ್ತುಕೊಂಡು ಅರ ಬೃತ್ ಅವ್ರಿಗೆ ಏನು ಮಾಡ್ತಾನೆ, ಭಾ. ಭಾ ಅಂದ್ರೆ ಭಾಂತಿ. ಭಾಂತಿ ಅಂದ್ರೆ ಆ ದೋಷ ಉಳ್ಳ ಜೀವರಿಗಳಿಗೆ ಭಾವಯತಿ. ಏನು ಭಾವಯತಿ, ಈ ಒಳಗೆ ಇರುವಂತ ಜೀವದ ಪ್ರಕಾಶವನ್ನ ತಂದು ಕೊಡುತ್ತಾನೆ. ದೇವರ ಜ್ಞಾನವನ್ನ ಕೊಟ್ಟು ಈ ಭಾರಬೃನ್ ರೂಪಕನಾದ ಭಗವಂತನ ಅರಿವನ್ನ ಕೊಟ್ಟು ಅವರ ಸ್ವಭಾವವನ್ನ ವ್ಯಕ್ತ ಮಾಡುತ್ತಾನೆ. ಸೊ ಭಾರಬೃತ್ ಆಗತ್ತೆ. ಅಂದ್ರೆ ಇವಾಗ ಅದು ಸಜ್ಜನರಿಗೆ ಆಗಬೇಕು, ದುರ್ಜನರಿಗೆ ಏನ್ ಮಾಡ್ತೀರಾ ಅಂದ್ರೆ ಅದಕ್ಕೇನು ಹೇಳ್ತಾರ, ಅರ ಅಂದ್ರ ಅರಬೃತ್, ಅರಬೃತ್ ಅಂದ್ರ ಧಾರಣೆ ಮಾಡಿದಾನ, ಅರ ಅಂದ್ರ ದೋಷ ಸಹಿತವಾದ ಜೀವ. ಅಲ್ಲಿ ಏನು ಬರುತ್ತಂದ್ರೆ ಇಲ್ಲಿ ಫಸ್ಟ್ ಸಜ್ಜನರಿಗೆ ಅರ ದೋಷ ಉಳ್ಳ ಜೀವರಿಗೆ ಅಂತ ಹೇಳುವಾಗ ದೋಷ ಉಳ್ಳ ಲಿಂಗ ದೇಹ ಉಳ್ಳ ಆ ಜೀವರು ಅಂತ ಅರ್ಥ ಮಾಡಿದ್ದೀವಿ. ಇಲ್ಲಿ ಏನ್ ಮಾಡೋದು ಅಂದ್ರೆ ಆ ಜೀವವೇ ದೋಷ ಭರಿತದ ಆ ಜೀವ. ಸೊ ಅರಬೃತ್ ದೋಷಿಗಳಾದ, ಸ್ವಭಾವದಲ್ಲಿ ದೋಷಿಗಳಾದ ದುರ್ಯೋಧನ ಮುಂತಾದವ್ರು, ಆ ದೋಷ ರಹಿತ ದೋಷ ಉಳ್ಳ ಅರ ದುರ್ಯೋಧನಾದಿಗಳನ್ನೂ ಅವನೇ ಹೊತ್ತುಕೊಂಡಿದ್ದಾನೆ. ಹೊತ್ತುಕೊಂಡಿರೋದು ಅಂದ್ರೆ ಒಳಗೆ ಹೊರಗೆ, ಅದು ಆಮೇಲೆ ನೋಡೋಣ. ಹೊತ್ತುಕೊಂಡಿದ್ದಾನೆ ಇವನು. ಏನ್ ಮಾಡ್ತಾನೆ? ಭ ಭ ಅರ ಬೃತ್ ಅಲ್ಲಿ ಭಾಲ ಭ ಭ ಅಂದ್ರೆ ಏನು? ಭ ಅಂದ್ರ ಭ ಎಂಬೋ ಧಾತುಗೆ ಹೇಳ್ತಾರೆ ವಿನಾಶನೆ ಅಂತ ಹೇಳ್ತಾರೆ. ಭ ವಿನಾಶನೆ ಅಂತ ಅವರನ್ನ ಹೊತ್ತುಕೊಂಡು ಆ ಜೀವಕ್ಕೆ ವಿನಾಶ. ಏನ್ ವಿನಾಶ? ಅವ್ರಗಳಿಗೆ ಅಂದಂತ ಮಸಿಗೆ ಕಳಿಸ್ತದೆ. ಏನೇನು ಅವ್ರಿಗೆ ದುಡ್ಡು ಕಾಸು ಏನೇ ಬಂದ್ರು ಅದೆಲ್ಲ ದಟ್ ಲೀಡ್ಸ್ ದೆಮ್ ಟು ಅಂದಂತ ಮಸ್. ಹಾಗೆ ಮಾಡುವುದು ಇವನು. ಯಾರು? ಇವನು ಭಾರಬೃತ್. ಸೊ ಭಾರಬೃತ್ ಅಂತ ಹೇಳಿ ಆ ಸಜ್ಜನರಾಗಲಿ ದುರ್ಜನರಾಗಲಿ ಅಥವಾ ಈ ಭಾರ, ಏನು ಭಾರ? ಈ ಜಡದಲ್ಲಿ, ಜಡ ಎಲ್ಲೆಲ್ಲೇ ನೀವು ಜಡ ನೋಡಿದ್ರು ಆ ಜಡವನ್ನ ನಿಯಮನ ಮಾಡುವಂತ ದೇವತೆಗಳಿದ್ದಾರಲ್ಲಿ ಅವರನ್ನ ಭಾರಬೃತ್, ಅವರಲ್ಲಿ ಇದ್ದು ಭಾರಬೃತ್ ಅಂದ್ರೆ ಏನಾಯ್ತು? ಈ ನಮ್ಮ ಸ್ಥೂಲ ದೇಹದ ಭಾರ, ಸ್ಥೂಲ ದೇಹ ಜಡ, ಸ್ಥೂಲ ದೇಹದ ಭಾರ ಮಾತ್ರ ಇಲ್ಲ, ನಮ್ಮ ಒಂದೊಂದು ಕೆಲಸ ನಾವು ಮಾಡೋದಲ್ಲಿನೂ ಅದಲಿನೂ ಆ ಭಾರವನ್ನ ಹೊತ್ತು ಅವನು ಭಾರ ಅಂದ್ರೆ ಅಲ್ಲಿ ಒಂದೊಂದು ಕೆಲಸದಿಂದ ಭಾವಯತಿ. ಫಸ್ಟ್ ಎಕ್ಸಾಂಪಲ್ ತಕೊಂಡಿಲ್ಲ, ಭಾ ಅರ ಬೃತ್ ಅಂತ ತಕೊಂಡಿಲ್ಲ. ಒಂದೊಂದು ಕೆಲಸ ಅಂದ್ರೆ ನೀವು ಒಂದು ಚಿಕ್ಕ ಕಾರ್ಯ ಮಾಡ್ತೀರಿ, ದೇವರಿಗೆ ಹೂ ಹಾಕ್ತೀರ, ಆ ದೇವರಿಗೆ ಹೂ ಹಾಕುವಾಗ ಆ ನೆನಪು ಕೊಡ್ತಾನೆ, ಇಲ್ಲದ್ರೆ ನಮ್ಗೆ ನೆನಪು ಹೇಗ್ ಬರುತ್ತೆ? ಅದು ಕೊಡ್ತಾನ ಅವನು. ಆ ಭಾವಯತಿ, ಓ ದೇವರೇ ನಮ್ಮಿಂದ ಈ ಕೆಲಸವನ್ನ ಮಾಡಿಸ್ತಾನ ಅಂಬೋ ಒಂದು ಭಾವಯತಿ, ಆ ಭಾವನೆಯನ್ನ ಕೊಟ್ಟು ಆ ಭಾವನೆ, ಇಟ್ ಇಸ್ ಲೈಕ್ ಅ ಕಂಟೈನರ್, ನೀರು ಬೇಕಂದ್ರೆ ನೀರು ಕಮ್ಸಿದ ಕಂಟೈನರ್, ಹಾಗೆ ಕಂಟೈನರ್ ಆಗಿನೂ ನಿಂತಾನೆ, ಕಂಟೈನ್ಡ್ ಅಲ್ಲಿನೂ ನಿಂತಿರ್ತಾನೆ, ಅದೇ ಅವನ ವಿಶೇಷ. ಸೊ ಇದು ಭಾರಬೃತ್ ಅಂಬೋ ಹೆಸರಿನಂತೆ ಇವನು ನಿಂತಿದ್ದಾನೆ. ಇವನು ಯಾರು? ಸೊ ಜಡ ಆಯ್ತು, ಚೇತನಗಳಾಯ್ತು, ಚೇತನದಲ್ಲಿ ಒಳ್ಳೆ ಚೇತನ ಕೆಟ್ಟ ಚೇತನ ಇನ್ ಬಿಟ್ವೀನ್ ಎಲ್ಲ ತಕೊಳ್ಳಿ, ಎಲ್ಲಕ್ಕೇನು ಅನ್ವಯ ಆಗ್ಬಿಡುತ್ತೆ. ಸೊ ಹೀಗೆ ಅವನು ಭಾರವನ್ನ ಹೊತ್ತಿದ್ದಾನಂತಾಗತ್ತೆ. ಸೊ ಅದಕ್ಕೆ ಭಾರಬೃತ್ ನಾಮಕ. ಸೊ ಭಾರಬೃತ್ ನಾಮಕ ಇದಕ್ಕೆ ನೋಡಿದ್ರೆ ನೋಡಿ, ಅದು ರೂಪಗಳು ಹಾಗೆ ನೆನಪಿಟ್ಟುಕೊಳ್ಳೋ ತರಾನೇ ಬಂದಿದ್ದ ನೋಡಿ. 16:24 ಅಂದ್ರೆ 16 ಜೀವಕಲೆ. ಅದಕ್ಕೆ ಉಲ್ಟಾ ಬಂದ್ರು ಫಸ್ಟ್ ನಮ್ಗೆ ಭಾರಬೃತ್ ಹೇಳುವಾಗ 4:2:6:1 ಬಂತು, ಬರೆಯೋವಾಗ ಅಂಕಾನ ವಾಮತೋಗತಿ, ವಾಮದ ಭಾಗದಿಂದ ಯು ಹ್ಯಾವ್ ಟು ಲೈಕ್ ಹೌ ಯು ಫೀಡ್ ಇನ್ ಟು ಯುವರ್ ಕ್ಯಾಲ್ಕುಲೇಟರ್ಸ್ ಅಂಡ್ ಇದಲ್ಲಿ ಹಾಕ್ತೀರಿ. ಹಾಗೆ ಈ ಕಡೆಯಿಂದ ಬಂದ್ರೆ 1620 ನೋಡಿ, 16 ಎಂಬುದು 16 ಕಲೆಗಳು ಸಹಿತವಾದ ಚೇತನ ಎಲ್ಲ ಬಂದ್ಬಿಡತ್ತೆ ಇಲ್ಲಿ. 24 ನೆಕ್ಸ್ಟ್ 24 ಬಂದು 24 ಜಡಕಲೆಗಳು. ಜಡಕಲೆಗಳು ವಿ ಹ್ಯಾವ್ ಸೀನ್ ದಟ್, ಹಿಂದೆ ನಾವು ಅದು ಲಿಸ್ಟಿಂಗ್ ಎಲ್ಲ ನೋಡಿದ್ದೀವಿ. ಬೈ ನೌ ಯು ಮಸ್ಟ್ ಬಿ ವೆರಿ ಫೆಮಿಲಿಯರ್. ಅವ್ಯಕ್ತ ಮಹತ್ತತ್ವ ಅಹಂಕಾರ, ಅವ್ಯಕ್ತ ಮಹತ್ತತ್ವ ಅಹಂಕಾರ ಮನಸ್ಸು ಮತ್ತು ಈ ಇಂದ್ರಿಯಗಳು, ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಆಮೇಲೆ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ, ಆಮೇಲೆ ಪಂಚಭೂತಗಳು ಬಂದ್ರೆ ನಿಮ್ಗೆ 24 ಆಗ್ಬಿಡತ್ತೆ. ಈ 24 ಎಲ್ಲವೂ ಜಡ ಇನಿಷಿಯಲಿ, ಆ ಜಡದಲ್ಲಿ ಅಭಿಮಾನಿ ದೇವತೆಗಳು ಇದ್ದಾರೆ ಅದು ಬೇರೆ. ಸೊ ಹೀಗೆ 24 ಬಂತು. ಈ ರೂಪ ಏನಂದ್ರೆ ಇದಕ್ಕೆ ಜನರಲಿ ಏನ್ ಹೇಳ್ತಾರಂದ್ರೆ ಈ ಧ್ಯಾನ ಏನ್ ಮಾಡ್ತಾರಂದ್ರೆ ಕೂರ್ಮ ರೂಪ ಧ್ಯಾನ ಮಾಡ್ತಾರೆ. ಯಾಕೆ ಕೂರ್ಮ ರೂಪ? ನಮ್ಗೆ ಗೊತ್ತಿರೋದೆ ಕೂರ್ಮ ರೂಪನಾಗಿ ಅವನು ಧಾರಣ ಮಾಡಿದ್ದಾನೆ, ಭಾರವನ್ನು ಹೊತ್ತಿದ್ದಾನೆ, ಈ ಬ್ರಹ್ಮಾಂಡದ ಭಾರವನ್ನು ಅವನು ಹೊತ್ತಿದ್ದಾನೆ ಅಂತ ನಾವು ನೋಡ್ತೀವಿ. ಬಂದಿರುತ್ತೆ ಮಂದರಗಿರಿಯನ್ನ ಎತ್ತಿದ ಅಂತ ಬರತ್ ಅವನು, ಐ ಮೀನ್ ಇದು ಸಮುದ್ರ ಮಥನ ಮಾಡಿದ್ದಾಗೆ ಕೂರ್ಮನಾಗೆ ನಿಂತು ಭಾರವನ್ನ ಹೊತ್ತಿದ್ದಾನಂತ ಬರುತ್ತೆ. ಸೊ ಈ ಕೂರ್ಮ ರೂಪ ಹೇಗೆ ಅಂತ ಧ್ಯಾನವನ್ನ
ಇನ್ನೊಂದು ಕಡೆ ಆಚಾರ್ಯ ಮಧ್ವರು ಬೃಹದಾರಣ್ಯಕ ಉಪನಿಷದಲ್ಲಿ ಇದು ವರ್ಣನೆಯನ್ನ ಕೊಟ್ಟಿದ್ದಾರೆ. ಇದು ವರ್ಣನೆಯನ್ನು ಕೊಡುವಾಗ ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಈ ಒಂದು ಡೌಟ್ ಬಂತು, ಈ ಯಾಕೆ ಇದನ್ನ ಹೇಳೋವಾಗ ಲಕ್ಷ್ಮಿಯನ್ನ ಕೆಲವರು ಇಟ್ಟುಕೊಳ್ತಾರಲ್ಲ, ಲಕ್ಷ್ಮಿಯನ್ನ ಬಿಟ್ಟು ಬಿಡ್ತಾರಲ್ಲ ಅಂದ್ರೆ, ನೀವು ಲಕ್ಷ್ಮಿಯ ಉಪಾಸನೆ ನಮ್ಮಲ್ಲಿ ಹೇಗೆ ಅಂದ್ರೆ ನಿತ್ಯ ಅವಿಯೋಗಿನಿ ಎಂಬ ಉಪಾಸನೆನೆ. ನಾರಾಯಣನ ಬಿಟ್ಟು ಅವಳು ಇರೋದಿಲ್ಲ, ಅವಳು ಬಿಟ್ಟು ನಾರಾಯಣ ಎಲ್ಲಿನೂ ಇರೋದಿಲ್ಲ ಅಂತ. ಸೊ ನಾವು ಲಕ್ಷ್ಮಿಯನ್ನ ಸ್ಕಿಪ್ ಮಾಡಿದ್ರನು ಅಲ್ಲಿ ಆಧಾರ ಶಕ್ತಿಯಾಗಿ ನಾರಾಯಣನ ಜೊತೆಯಲ್ಲೇ ಲಕ್ಷ್ಮಿ ಇದ್ದಾಳಂತೆ, ಒಟ್ಟಿಗೆನೆ ನಾವು ಉಪಾಸನೆ. ಅದಕ್ಕೆ ಶ್ರೀ ನಾರಾಯಣ, ಶ್ರೀ ಕೃಷ್ಣ, ಶ್ರೀ ಶ್ರೀ ಅಂತ ಹೇಳುವಾಗ ಲಕ್ಷ್ಮಿ ಸಹಿತವಾಗಿ ಹೇಳ್ತೀವಿ. ಅದಕ್ಕೆ ವಾಯು ವಿಷ್ಣು ಕೂರ್ಮ ಅಂತ ಹೇಳುವಾಗ ವಿಷ್ಣು ಕೂರ್ಮದಲ್ಲಿ ಆ ಲಕ್ಷ್ಮಿಯೂ ಬಂದು ಬಿಡ್ತಾಳ. ಸೊ ವಿಷ್ಣು ಕೂರ್ಮ ಹೊತ್ತಿದ ಅಂತ ಹೇಳ್ತೀವಿ. ಆ ವಿಷ್ಣು ಕೂರ್ಮ ಆ ಬ್ರಹ್ಮಾಂಡವನ್ನ ಹೊತ್ತುಕೊಂಡಿದ್ದಾನೆ ವಿಷ್ಣು ಕೂರ್ಮ. ಆ ಕೂರ್ಮನ ಮೇಲೆ ಈ ಬ್ರಹ್ಮಾಂಡ ಇದೆ. ಈ ಬ್ರಹ್ಮಾಂಡದ ಒಳಗೆ ಅವನೇ ವಿಷ್ಣು ಕೂರ್ಮ ತಿರುಗಾ ಆಗ್ತಾನೆ. ಅವನಲ್ಲಿ ಈ ವಾಯುದೇವರು ನಿಂತಿದ್ದಾರೆ. ಈ ವಾಯುದೇವರನ್ನ ವಾಯುಕೂರ್ಮ ಅಂತ ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಈ ವಾಯುಕೂರ್ಮನ ಮೇಲೆ ವಾಯುಕೂರ್ಮನ ತುದಿ ಆ ಒಂದು ಟೇಲ್ ಅಲ್ಲಿ ಅದ ಮೇಲೆ ಈ ಶೇಷದೇವರು ಅವರೂ ಕೂರ್ಮನಾಗಿ ನಿಂತಿದ್ದಾರಂತ. ಯಾಕೆ ಇಲ್ಲಿ ಶೇಷದೇವರನ್ನ ತರ್ತಾ ಇದ್ದೀರಾ ನೀವು ಅಂದ್ರೆ, ಶೇಷದೇವರು ಸಹಿತವಾಗೆ ನಾವು ಉಪಾಸನೆ ಮಾಡ್ತೀವಿ. ಯಾಕೆ ಅಂದ್ರೆ ಈ ಶರೀರ ಈ ಬ್ರಹ್ಮಾಂಡಕ್ಕೆ ಮಾತ್ರ ಇಲ್ಲ, ಈ ಪಿಂಡಾಂಡಕ್ಕೆನೂ ಅಭಿಮಾನಿ, ಶರೀರದ ಈ ಶರೀರದ ಅಭಿಮಾನಿ ಎಂಬುದು ಶೇಷದೇವರೇ. ಆ ಶೇಷ ಸೊ ಅದಕ್ಕೆ ಒಟ್ಟಿಗೆನೆ ನಾರಾಯಣ ಸಹಿತವಾಗಿ ಶೇಷದೇವರನ್ನ ನಾವು ಸ್ಮರಣೆ ಮಾಡ್ತೀವಿ. ಸೊ ಈ ಶೇಷ ಆಮೇಲೆ ವಾಯುಕೂರ್ಮ ಆದ ಮೇಲೆ ಈ ಶೇಷದೇವರು, ಆ ಶೇಷದೇವರ ಒಂದು ಒಂದು ಹೆಡೆಯಲ್ಲಿ ಒಂದು ಶಾಶ್ವ ಕಾಲ ಹಂಗೆ ಆ ಬ್ರಹ್ಮಾಂಡ ನಿಂತಿದ್ದಂತ ಹಾಗೆಯೇ ನಾವು ಉಪಾಸನೆ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಈ ವಾಯುದೇವರ ವಾಯುಕೂರ್ಮ ವಿಷ್ಣು ಕೂರ್ಮ ವಾಯುಕೂರ್ಮ ಹೇಗೆ ಈ ಬ್ರಹ್ಮಾಂಡದಲ್ಲಿ ಮಲ್ಕೊಂಡಿದ ಭಾರ ಹೊತ್ತು ಹೇಗೆ ಮಲ್ಕೊಂಡಿದ ಎಂಬುದನ್ನ ನಾವು ಚಿಂತನೆ ಮಾಡಿದೆ ನೋಡಿ. ಭಾರಭ್ರನ್ ರೂಪಕವನ್ನ ಚಿಂತನೆ ಮಾಡಿದ್ರೆ ನಮ್ಗೇನು ನಮ್ಮ ಜೀವನದಲ್ಲಿನೂ ಆ ಒಂದು ಭಗವಂತನ ಮಹಿಮೆಯ ಅಂಬೋ ಆ ಒಂದು ಘನ ಪದಾರ್ಥವನ್ನ ನಮ್ಗೇನು ನೆನಪಲ್ಲಿ ತಂದು ಇಡ್ತಾನೆ ಭಗವಂತ. ನಮ್ಗೇನು ಸ್ಥಿರತೆಯನ್ನು ಕೊಡ್ತಾನೆ. ಏನು ಸ್ಥಿರತೆ? ಸ್ಥಿರತೆ ನಮ್ಗೆ ಬೇಕು ಈ ಜೀವನದಲ್ಲಿ. ನಾವು ಇರೋ ಜಾಗೆಯಲ್ಲಿ ಸ್ಥಿರತೆ ಅಂತ ಅರ್ಥ ಇಲ್ಲ, ಅದೂ ತಕ್ಕೊಳ್ಳಿ ನೀವು ಲೌಕಿಕವಾಗಿ ಅದನ್ನು ತಕ್ಕೋಬೇಕು. ಇನ್ನೊಂದು ಏನು ಅಂದ್ರೆ ನಾವು ಮಾಡುವಂತ ಈ ಧ್ಯಾನ ಜಪ ಈ ಸ್ಮರಣೆ ಅದಲ್ಲಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ವೆರಿ ಫರ್ಮ್ ಇನ್ ದಟ್. ಏನೇ ಯಾರೇ ಯಾವುದೇ ಪ್ರಸಂಗ ಬಂದ್ರೂ ಇದು ಭಗವಂತನನ್ನ ಮರಿಬಾರ್ದ. ಆ ಸ್ಥಿರತೆ ಇಲ್ಲಿ ಬರುತ್ತೆ ಮೋಕ್ಷದಲ್ಲಿ. ಆ ಏನು ಮೋಕ್ಷ ಸ್ಥಿತಿ ಸ್ಥಿರವಾಗಿ ಇದ್ದು ಬಿಡುತ್ತೆ. ಅದಕ್ಕೆ ಉಪಾಸನೆ ಏನ್ ಹೇಳ್ತಾರಂದ್ರೆ ಈ ವಾಯುಕೂರ್ಮ ಒಂದು ವಾಯುಕೂರ್ಮವನ್ನ ಹೇಗೆ ಧ್ಯಾನ ಮಾಡ್ಬೇಕಂದ್ರೆ ವಾಯುಕೂರ್ಮಕ್ಕೆ ನಾಲ್ಕು ವಾಯುಕೂರ್ಮ ವಿಷ್ಣುಕೂರ್ಮ ಇಟ್ಕೊಳ್ಳಿ, ಇದಕ್ಕೆ ನಾಲ್ಕು ಕಾಲುಗಳು ಇರುತ್ತೆ. ನಾಲ್ಕು ಕಾಲುಗಳು ಯು ಜಸ್ಟ್ ಇಮ್ಯಾಜಿನ್ ಒಂದು ಒಂದು ಟಾರ್ಟೈಸ್ ಒಂದು ಕೂರ್ಮ, ಅದಕ್ಕೆ ಒಂದು ತಲೆ ಇರುತ್ತೆ. ಆ ತಲೆ ಭಾಗ ಇಟ್ ಕವರ್ಸ್ ಎಂಟೈರ್ ಈಸ್ಟರ್ನ್ ಡೈರೆಕ್ಷನ್, ಅದೇ ಎಲ್ಲ ಪೂರ್ವ ದಿಕ್ಕು ಪೂರ ತುಂಬಿಕೊಳ್ಳತ್ತಂತೆ. ಪೂರ್ವ ದಿಕ್ಕಂದ್ರೆ ಇದು ಸೀಮಿತ ಅಲ್ಲ, ನಮ್ಮ ಶಾಸ್ತ್ರದಲ್ಲಿ ದಿಕ್ಕು ಅಂಬೋದು ಎಲ್ಲ ಕಡೆನೂ ಉಂಟು. ದಿಕ್ಕು ಅಂಬೋದು ಯಾವುದಕ್ಕೆ ಒಂದು ವಸ್ತು ಅಂತ ಇರಬೇಕಂದ್ರೆ ದ ವಸ್ತು ಒಂದು ವಸ್ತು ಇದೆ. ದಿಸ್ ಎಕ್ಸಿಸ್ಟ್ ಅಂತ ನೀವು ಏನನ್ನ ಎಕ್ಸಿಸ್ಟ್ ಅಂತ ಹೇಳ್ತೀವೋ ಅದು ಎಕ್ಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಹಿಸ್ ಇಟ್ಸ್ ಕಾಂಟ್ಯಾಕ್ಟ್ ವಿತ್ ಆಲ್ ದ ಡಿರೆಕ್ಷನ್. ಆವಾಗಲೇ ಆ ವಸ್ತು ಇದೆ ಅಂತ ನಾವು ಪರಿಗಣನೆ ಮಾಡ್ತೀವಿ. ಅಂದ್ರೆ ಏನಾಯ್ತು, ಮೋಕ್ಷದಲ್ಲಿ ಇರದ ಇದ ಅಂತ ಹೇಳಿದ್ನು ಅಲ್ಲಿನೂ ದಿಕ್ಕುಗಳ ಸಂಬಂಧ ಬೇಕು. ಸೊ ಅಲ್ಲಿ ಇರೋ ದಿಕ್ಕುಗಳಿಗೆ ಈ ತರ ದಿಕ್ಕು ಅಂತ ಹೇಳ ದಿಕ್ಕು ಸಂಬಂಧ. ಸೊ ದಿಕ್ಕು ಅಂಬೋದು ನಮ್ಮಲ್ಲಿ ಯಾವತ್ತೂ ಇರುವಂತ ವಸ್ತು. ಸೊ ಹಾಗಿರುವಾಗ ಆ ವಾಯುದೇವರ ತಲೆ ಅಂಬೋದೇ ಎಂಟೈರ್ ಪೂರ್ವ ದಿಕ್ಕಾಗ್ಬಿಡತ್ತಂತೆ. ಪುಚ್ಚ ದ ಟೇಲ್ ಪೋರ್ಷನ್ ಏನಾಗತ್ತಂದ್ರೆ ಅದು ಕಂಪ್ಲೀಟ್ ಆಗ ಪಶ್ಚಿಮ ದಿಕ್ಕಾಗ್ಬಿಡತ್ತಂತೆ. ಸೊ ನೌ ಯು ಕ್ಯಾನ್ ಇಮ್ಯಾಜಿನ್ ದ ಟೂ ಡಿರೆಕ್ಷನ್. ದೆನ್ ಏನಾಯ್ತು, ಆಮೇಲೆ ಅದಕ್ಕೆ ಕಾಲ್ಗಳು ಇರುತ್ತೆ. ಆ ಕಾಲ್ ಐ ಮೀನ್ ಅದಕ್ಕೆ ಕೆಳಗಡೆ ಇರುವಂತ ಬೆಲ್ಲಿ ಆರ್ ವಾಟ್ ಎವರ್ ಇಟ್ ಇಸ್ ರೆಸ್ಟಿಂಗ್ ಪ್ಲೇಸ್, ಅದು ಬಂದು ದಕ್ಷಿಣ ಆಗತ್ತಂತೆ, ಅದು ಮೇಲ್ಭಾಗ ಬಂದು ಉದ್ದ ನಾರ್ತ್ ಆಗತ್ತಂತೆ. ಆಮೇಲೆ ಈ ಸೈಡ್ ಡಿರೆಕ್ಷನ್ ಎಲ್ಲ ಇರುತ್ತಲ್ಲ ಅದೆಲ್ಲ ಏನಾಗತ್ತೆ ಅಂದ್ರೆ, ಫಸ್ಟ್ ಎರಡು ಫಸ್ಟ್ ಟೂ ಫ್ರಂಟ್ ಲೆಗ್ಸ್ ಇರತ್ತಲ್ಲ, ಒಂದು ಇಟ್ ಕವರ್ಸ್ ಈಶಾನ್ಯ ದಿಕ್ಕು ಪೂರ ಕವರ್ ಆಗುತ್ತೆ. ಯು ಕ್ಯಾನ್ ಇಮ್ಯಾಜಿನ್ ಈಸಿಯಾಗಿ ಬಂದ್ಬಿಡುತ್ತೆ, ಒಂದು ಕಾಲು ಈಶಾನ್ಯ ಆದ್ರೆ ಇನ್ನೊಂದು ಬಂದು ಆಗ್ನೇಯ, ದಟ್ ಈಸ್ ನಾರ್ತ್ ಈಸ್ಟ್ ಬಂದ್ರೆ ಸೌತ್ ಈಸ್ಟ್, ಇನ್ನೊಂದು ಕಾಲು ಹೈಂಡ್ ಲೆಗ್ಸ್ ತಕೊಂಡ್ರೆ ಸೌತ್ ವೆಸ್ಟ್ ಆಗತ್ತೆ, ನಾರ್ತ್ ವೆಸ್ಟ್ ಆಗತ್ತೆ. ಹೀಗೆ ಎಲ್ಲ ದಿಕ್ಕನ್ನು ಹೇಳ್ತಾರ ಅವರು. ಸೊ ಇದನ್ನ ಈ ವಾಯುಕೂರ್ಮ ಅಂಬವನು ಹೀಗೆ ಇದಾನ ಅಂತ ಚಿಂತನೆ ಮಾಡಿದ. ಇದು ಆಚಾರ್ಯ ಒಂದು ಬೃಹದಾರಣ್ಯಕೋಪನಿಷದ್ಲಿ ಅಶ್ವಮೇಧ ಬ್ರಾಹ್ಮಣ ಅಂತ ಬರತ್ತೆ, ಎರಡನೇ ಫಸ್ಟ್ ಅಧ್ಯಾಯದಲ್ಲಿ ಎರಡನೇ ಬ್ರಾಹ್ಮಣ, ಅಲ್ಲಿ ಇದನ್ನ ಅವರು ಉಲ್ಲೇಖ ಮಾಡಿ, ಇದನ್ನ ನಾವು ಸ್ಮರಣೆ ಮಾಡಿದ್ರೆ ಆ ಫಲವನ್ನ ಏನು ಫಲ, ಸ್ಥಿರತೆಯನ್ನ ಸ್ಥಿರತೆಯನ್ನ ನಮ್ಗೆ ಒಂದು ಇಟ್ ಗಿವ್ಸ್ ಎ ಫರ್ಮ್ ಸ್ಟೇ, ಒಂದು ಸ್ಥಿರತೆಯನ್ನ ಕೊಡತ್ತ ಅಂತ ಹೇಳ್ತಾರೆ ಈ ಉಪಾಸನೆಗೆ. ಸೊ ಈ ಭಾರಬೃನ್ನಾಮಕ ರೂಪವನ್ನ ನಾವು ಎಲ್ಲ ಧ್ಯಾನ ಮಾಡಬೇಕು, ಚಿಂತನೆ ಮಾಡಬೇಕು ಅಂತ ಇದನ್ನ ದಾಸರು ಇಲ್ಲಿ ಹೇಳಿಕೊಟ್ಟಿದ್ದಾರೆ, ಆಚಾರ್ಯ ಹೇಳಿರುವಂತ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಭಾರಬೃನ್ನಾಮಕನ 1124 ಮೂರ್ತಿಗಳ ಚರಾಚರದಿ ಸರ್ವತ್ರ ತುಂಬಿಹವು, 6-4 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ. ಇದ ಯಾವತ್ತು ಇದ, ಭಗವಂತನ ರೂಪ ಎಲ್ಲ ಠಾವಲ್ಲೂ ಇದ, ಇದ ಅಂತ ಚಿಂತನೆ ಮಾಡಬೇಕು ಅಂತ. ಯಾಕೆ ಹೇಗೆ ಚಿಂತನೆ ಅಂತ ಹೀಗೆ ಕೊಟ್ಟಿದ್ದಾರಲ್ಲ, ವಾಯುಕೂರ್ಮ ಆಧಾರವಾಗಿದೆ ಅಂತ ಒಂದು, ಇನ್ನೊಂದು ನಾವು ಮಾಡುವಂತ ಒಂದೊಂದು ಕಾರ್ಯದಲ್ಲಿನೂ ಆ ಕಾರ್ಯದಿಂದ ನಮ್ಗೆ ಜ್ಞಾನ ಉಂಟು ಮಾಡೋನು ಅಲ್ಲಿನೂ ಹೊತ್ತಿದ್ದಾನೆ ಅಂತ ಈ ಚಿಂತನೆ ಮಾಡ್ತಾ ಇದ್ರೆ, ತೋರಿಕೊಂಬನು ತನ್ನ ರೂಪವ ಸಕಲ ಠಾವಿಲಲ್ಲಿ ಅಂತಾಳೆ. ಹೀಗೆ ನಾವು ದೇವರು ಭಾರಬೃಂದಾಮಕ ಭಗವಂತನನ್ನ ಚಿಂತನೆ ಮಾಡ್ತಾ ಇದ್ರೆ, ಒಂದು ದಿವಸ ನಮಗೆ ಅವನ ದರ್ಶನ ಅಂದ್ರೆ, ನಾವು ಅಲ್ಲಿ ನೋಡಿದ್ದೀವಲ್ಲ ಶ್ಯಾಮಾತ್ ಶಬಲಂ ಪ್ರಬದ್ಯತೆ ಅಂತ ಹೇಳಿದಾಗೆ, ಆ ಬಿಂಬ ದರ್ಶನ ಆದಾಗ ಈ ದರ್ಶನಗಳನ್ನು, ಈ ಅನೇಕ ದರ್ಶನಗಳನ್ನು ನಮ್ಗೆ ಆಗತ್ತಂತ. ತೋರಿಕೊಂಬನು ತನ್ನ ರೂಪವ, ಆ ರೂಪವನ್ನ ಇವಾಗ ನಾವು ಕೇಳಿದ್ದೆ, ಕೂರ್ಮ ರೂಪವನ್ನ ಕೇಳಿದ್ದು ನಾವು, ಆ ಕೂರ್ಮ ರೂಪವನ್ನ ತೋರಿಸ್ತಾನಂತ. ರೂಪ ಸಕಲ ಟಾವಲ್ ಎಲ್ಲ ಕಡೆನೂ ತೋರಿಸ, ಹೇಗೆ ಎಲ್ಲ ಕಡೆ ಅಂದ್ರೆ ಎಲ್ಲದಲ್ಲಿನೂ ಇದಾನ ಅಂತ ಹೇಳಿದಾರಲ್ಲ, ಚರಾಚರದಿ ಸರ್ವತ್ರ ತುಂಬಿಹವು, ಈ ರೂಪ ಇದ ಅಂತ ಹೇಳಿದ್ದಾರೆ. ಸೊ ಆ ರೂಪವನ್ನ ಅವನು ತೋರಿಸಿಕೊಡ್ತಾನಂತ ಹೇಳ್ತಾರ. ಸೊ ಕೃಷ್ಣಾರ್ಪಣಮಸ್ತು.